హృదయం దీప్తాయ హరయే. ఓం నారాయణం నిఖిలపూర్ణగుణైకదేహం నిర్దోషమప్యతమమపి అఖిలైస్సు వాక్యై అశ్యోద్భవాదిదమశేష విశేషతోపి ఇంద్యం సదా ప్రియతమం మమ సన్నమామి. ఇది అనుత్తమ శాస్త్రం అందు హడి వేదాదిగడు ಪರವಿದ್ಯೆಗಳೇ, ಆದರೆ ಅದು ವಿಷ್ಣುವಾಚಕವಾದಾಗ. ಇಲ್ಲದೆ ಹೋದರೆ ಪರವಿದ್ಯೆಗಳಲ್ಲ. ಅದು ವಿಷ್ಣುವಾಚಕವಾಗೋದು ಯಾವಾಗ? ಬ್ರಹ್ಮಸೂತ್ರಗಳ ಸಹಕಾರ ಸಿಕ್ಕಾಗ. ಆದರೆ ಬ್ರಹ್ಮಸೂತ್ರಗಳೆಂಬುದೇನದು ಅತ್ಯುತ್ತಮ ಪರವಿದ್ಯೆ. ಅದಕ್ಕೆ ಋಗಾದಿಗಳನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಬರೋದು ಯಾವಾಗ ಅಂತ ಕೇಳಿದರೆ ಬ್ರಹ್ಮಸೂತ್ರ ಉಪಯೋಗಿಸಿಕೊಂಡಾಗ ಮಾತ್ರವೇ. ಅದಕ್ಕಾಗಿ ಸರ್ವಶ್ರೇಷ್ಠವಾದಂಥ ಶಾಸ್ತ್ರ ಅಂಥೇಳಿ ಇನ್ನೊಂದು ರೀತಿಯಿಂದ ಸಮರ್ಥನೆ ಮಾಡ್ತಾರೆ. ಗುರುರ್ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಯತಃ ತದುದಿತಂ ಮಾನಂ ಅಜಾದಿಭ್ಯಃ ತದರ್ಥತಃ. ವೇದವ್ಯಾಸದೇವರು ಯಾರೀಗ ಬರೆದ ವೇದವ್ಯಾಸದೇವರು ಶಾಸ್ತ್ರಾಣಾಂ ಪ್ರಭವ ಶಾಸ್ತ್ರಗಳನ್ನೆಲ್ಲ ಬರೆದಂತಹ ಬಾದರಾಯಣ ಬಾದರಾಯಣ ದೇವರು. ಗುರುಣಾಂ ಗುರು, ಗುರುಗಳಿಗೆ ಗುರುಗಳು, ಗುರುಗಳು ಹೇಳಿದ್ದೇ ಪ್ರಮಾಣ. ಗುರುಗಳಿಗೆ ಗುರುಗಳು ಹೇಳಿದ್ದೆ ಆಗಿರ್ಬೋದು, ಅದು ಮೊದಲನೇ. ಗುರು ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಫಸ್ಟ್. ಯತಃ ತದುದಿತಂ ಮಾನಂ, ಅವ್ರು ಹೇಳಿದ್ದು ಪ್ರಮಾಣನೇ ಪ್ರಮಾಣ. ಅದು ಹೇಳಿದ್ದು ಆಗೊಂದು ಪ್ರಶ್ನೆ ಬಂತು. ಆಯಿತು, ನಾರಾಯಣ ಹೇಳಿದ್ದು ಪ್ರಮಾಣ ಅಂತ ಹೇಳ್ತೀರಲ್ಲ, ಬುದ್ಧ ಮಾತು ಹೇಳಿದ್ದು ಯಾರು? ನಾರಾಯಣನೇ. ಅದು ಪ್ರಮಾಣ ಅಂತ ಒಪ್ತೀರೇನು ನೀವು? ಒಪ್ಪೋದಿಲ್ಲ. ಸೊ ನಾರಾಯಣ ಹೇಳಿದ್ದಕ್ಕೆ ಹೇಳಿದ ಮಾತು ಪ್ರಮಾಣ ಆಗಬೇಕಾಗಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಸರಿನೇ ನಾರಾಯಣ ಹೇಳಿದ್ದು ಹೌದು, ಆತ ಸರ್ವತಂತ್ರ ಸ್ವತಂತ್ರನೂ ಹೌದು, ಆದರೂ ಬುದ್ಧ ಮಾತ ಯಾತಕ್ಕೆ ಪ್ರಮಾಣ ಅಲ್ಲ ಅಂತ ಕೇಳಿದರೆ ಹೇಳಿದ್ದು ಯಾರಿಗೆ? ಅದನ್ನು ಅಯೋಗ್ಯರು ಹೇಳಿ, ಕೇಳೋರು ಇಲ್ಲ, ಶ್ರೋತ್ರಾನುಕೂಲ ಇಲ್ಲ, ಅದಕ್ಕೆ ಹಾಗಾಯ್ತು. ಬ್ರಹ್ಮಸೂತ್ರಗಳು ಹಾಗಲ್ಲ, ಯಾರು ಹೇಳಿದ್ದಿದ್ದನ? ಅಜಾದಿಭ್ಯ ಬ್ರಹ್ಮಾದಿಗಳಿಗೆ ಹೇಳಿ. ಇಲ್ಲೇನಿದೆ? ಶ್ರೋತ್ರಾನುಕೂಲ್ಯ ಇದೆ, ಅಲ್ಲಿ ಶ್ರೋತ್ರಾನುಕೂಲ್ಯ ಇಲ್ಲ, ಇಲ್ಲಿ ಶ್ರೋತ್ರಾನುಕೂಲ್ಯ ಕೂಡ ಇದೆ, ಆದ್ದರಿಂದಲೇ ಪ್ರಾಮಾಣ್ಯ ಬಂತು. ಅದು ಇನ್ನೊಂದು ಕಾರಣ ಇದೆ, ಪ್ರಸಂಗ ಬರಬೇಕು. ಹೇಳೋರು ಸರಿ ಇದ್ದಾರೆ, ಕೇಳೋರು ಸರಿ ಇದ್ದಾರೆ, ಪ್ರಸಂಗ ಸರಿ ಇಲ್ಲ. ಇಲ್ಲಿ ತದರ್ಥತಃ ಪ್ರಾರ್ಥನೆ ಮಾಡಿದ ಪ್ರಸಂಗ ಇದೆ. ಈ ಮೂರು ಅನುಕೂಲ ಇರೋದರಿಂದ ಬ್ರಹ್ಮಸೂತ್ರಗಳು ಹೈಯೆಸ್ಟ್ ಅಂತ ಹೇಳಿದರು. ಏವಂ ತಾವದ್ ಆಗಮೇನ ಅಸ್ಯ ಶಾಸ್ತ್ರಸ್ಯ ಅನುತ್ತಮಂ ಪ್ರಾಮಾಣ್ಯಂ ಪ್ರಸಾಧ್ಯ ಅಧುನಾ ಅನುಮಾನತೋಪಿ ತತ್ ಶಿಷಾದಯಿಷು. ಈಗ ಯುಕ್ತಿಯಿಂದ ವಿಚಾರ ಮಾಡಿದರೂ ಕೂಡ ಬ್ರಹ್ಮಸೂತ್ರಗಳು ಭಾರಿ ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ತಾವತ್ ಪ್ರಾಮಾಣ್ಯ ಮಾತ್ರೆ ಅನುಮಾನಂ ವಕ್ತುಮಾಹ ಗುರುರೀತಿ. ಫಸ್ಟ್ ಎರಡಾಗಬೇಕು, ಮೊದಲು ಪ್ರಮಾಣ ಅಂತಾಗಬೇಕು, ಆಮೇಲೆ ಅತ್ಯುತ್ತಮ ಪ್ರಮಾಣ ಅಂತಾಗಬೇಕು. ಪ್ರಮಾಣ ಅಂತಾಗಬೇಕಾದ್ರೆ ಮೂರಿದ್ರೆ ಸಾಕು, ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಇದ್ದರೆ ಅದು ಪ್ರಮಾಣ ಆಗಿಬಿಡುತ್ತೆ. ಅವು ಜಾಸ್ತಿ ಇದ್ದರೆ ಅತ್ಯುತ್ತಮ ಪ್ರಮಾಣ ಆಗುತ್ತೆ. ಎರಡು ಒಟ್ಟಿಗೆ ಸೇರಿಸಿಡುತ್ತಾರೆ. ಯಥೋ ಯತ್ಕಾರಣಂ ಬಾದರಾಯಣ ಗುರುಣ ಜಗತಃ ತತ್ವೋಪದೇಶಕಾನಾಂ ಬ್ರಹ್ಮಾದೀನಾಂ ಗುರು ಉಪದೇಷ್ಟ. ಗುರುಗಳಿಗೆ ಗುರು, ಗುರುತಮವರುಂ ದೇವದೇವಂ ನಮಾಮಿ. ಗುರುಗಳಿಗೆ ಗುರುಗಳವರು, ಅದು ವಕ್ತಾನುಕೂಲ್ಯ ಹೈಯೆಸ್ಟ್ ಆಗಿರುತ್ತೆ. ಯತಶ್ಚ ಶಾಸ್ತ್ರಾಣಾಂ ವೇದಾನಾಂ ಭಾರತಾದೀನಾಂಚ ಯಥಾಸಂಭವಂ ಪ್ರಭವ. ಬರೀ ಉಪದೇಶ ಮಾಡಿದರೆ ಸಾಕು, ದೊಡ್ಡವರಾಗಿಬಿಡ್ತಾರೆ. ಪುಸ್ತಕ ಬೇರೆ ಬರೆದಿದ್ದಾರೆ ಅವರು. ಎಷ್ಟು ಬರೆದಿದ್ದಾರೆ? ಎಲ್ಲ ಶಾಸ್ತ್ರಗ್ರಂಥ ಬರೆದವರು ವೇದವ್ಯಾಸ ದೇವರೇನೆ. ಇನ್ನೊಂದು ಪಾಯಿಂಟ್ ಬಂತು, ಎರಡು ಸತ್ ಅವರು ಒಂದು ಪಾಠನೂ ಮಾಡಿಲ್ಲ, ಬರೀ ಗ್ರಂಥ ಬರೆದಿದ್ದಾರೆ, ಅದನ್ನೊಳಗೆ ಇನ್ನೊಬ್ಬರು ಪಾಠ ಮಾಡ್ತಾರೆ. ಅದು ಗುರುತ್ವ ಬಂತು ಇವರಿಗೆ, ಅರ್ಥ ಆಯ್ತಾ? ಈಗ ಟೀಕಾರ ನಮಗೆ ಡೈರೆಕ್ಟ್ ಪಾಠ ಹೇಳ್ತಾ ಇಲ್ಲ, ಅವ್ರ ಗ್ರಂಥ ಓದ್ತಿದ್ವಿ ಅಂದಮೇಲೆ ಏನಾದರೂ ಅವರೀಗ ಗುರುಗಳಾಗಿದ್ದಾರೆ. ಸೊ ಆ ರೀತಿ ವೇದವ್ಯಾಸ ದೇವರಿಗೂ ಆ ರೀತಿಯಲ್ಲಿ ಗುರುತ್ವ ಬಂತು. ಮತ್ತೆ ಒಂದು ಕಡೆಗೆ ಉದ್ದೇಶ ಮಾಡಿದ್ದಾರೆ ಗುರುಗಳು, ಗ್ರಂಥ ಬರೆದಿದ್ದಾರೆ ಗುರುಗಳು. ಜಗದ್ಗುರುಣಾಂ ಗುರುಹು ಒಂದು ಕಾರಣ, ಶಾಸ್ತ್ರ ಪ್ರಭವ ಇನ್ನೊಂದು ಕಾರಣ. ಅದು ಭಾರತಾದೀನಾಂಚ ಯಥಾಸಂಭವಂ ಪ್ರಭವ. ಗುರುಣಾಂ ಅಶೇಷಾರ್ಥ ಪ್ರತಿಪಾದಕಾನಾಂ ಸವಿಸ್ತಾರಾಣಾಂ ವೇದಾದಿ ಶಾಸ್ತ್ರಾಣಾಂ ಗುರುಹು. ಇಲ್ಲಿ ಗುರುಣಾಮ ಬಂದು ಹೇಗೆ ಅನ್ವಯ ಮಾಡ್ತಾರೆ? ಒಂದು ಕಡೆಗೆ ಗುರುಗಳು ಬ್ರಹ್ಮಾದಿ ದೇವತೆಗಳು, ಅವರಿಗೆ ಗುರು ಒಂದು ಮುಗಿದೋಯ್ತು. ಆಮೇಲೆ ಗುರುಣಾಂ ಶಾಸ್ತ್ರಾಣಾಂ ಪ್ರಭವ, ಶಾಸ್ತ್ರ ಬರೆದಿದ್ದಾರೆ. ಎಷ್ಟೋ ಜನ ಶಾಸ್ತ್ರ ಬರೆದವರು ಸಿಗ್ತಾರೆ ಅಂದರೆ ದೊಡ್ಡ ಶಾಸ್ತ್ರ ಬರೆದಿದ್ದಾರೆ. ಗುರುಣಾಮರು ಎಲ್ಲ ಕಡೆ ಅನ್ವಯ, ಶಾಸ್ತ್ರಗಳಿಗೂ ಅನ್ವಯ, ಗುರುಗಳಿಗೂ ಅನ್ವಯ. ಗುರುಣಾಂ ಗುರುಹು, ಗುರುಣಾಂ ಶಾಸ್ತ್ರಾಣಾಂ ಪ್ರಭವ. ದೊಡ್ಡ ದೊಡ್ಡ ಶಾಸ್ತ್ರ ಬರೋದು, ಮಹಾಭಾರತ ಅಂತ ಗ್ರಂಥನೇ ಇಲ್ಲ, ಅದು ಬರೆದವರು ವೇದವ್ಯಾಸ ದೇವರು. ಗುರುಹು ಮುಖ್ಯ ಪ್ರಭವ ನತು ಸಂಪ್ರದಾಯ ಮಾತ್ರ ಪ್ರವರ್ತಕ ಐತಿವ. ಆಥರ್ ಬೇರೆ, ಪಬ್ಲಿಷರ್ ಬೇರೆ, ಗೊತ್ತಾಯ್ತಾ? ಡಿಸ್ಟ್ರಿಬ್ಯೂಟರ್ ಬೇರೆ. ವೇದವ್ಯಾಸರು ಬರೀ ಡಿಸ್ಟ್ರಿಬ್ಯೂಟ್ ಮಾಡಿದವರಲ್ಲ, ಪಬ್ಲಿಷ್ ಮಾಡಿದವರಲ್ಲ. ಮಹಾಭಾರತನ ಬರೆದವರು, ಬರೆದವರವರೇ, ಪಬ್ಲಿಷ್ ಮಾಡಿದವರವರೇ, ಮತ್ತೆ ವೈಶಂಪರಾದ ಹೇಳಿದವರು ಅವರೇನೆ, ಕೂತ್ಕೊಂಡು ಕೇಳಿ ಕರೆಕ್ಟ್ ಅಂತ ಹೇಳಿದವರು ಅವರೇ. ಎಲ್ಲ ದೃಷ್ಟಿಯಿಂದ ಏನಿದೆ, ಆಲ್ರೌಂಡ್ ಗುರುತ್ವ ಇದೆ ವೇದವ್ಯಾಸ ದೇವರಿಗೆ. ಆಲ್ರೌಂಡ್ ಗುರುತ್ವ ಇದೆ ಅಂದಮೇಲೆ ಅವರ ಮಾತಿಗೆ ಎದುರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸಂಪ್ರದಾಯ ಮಾತ್ರ ಪ್ರವರ್ತಕ ಗುರುಗಳಿದ್ದ, ಒಬ್ಬರು ಸ್ವಾಮಿಗಳಿದ್ದಾರೆ ತಿಳ್ಕೊಂಡು, ಉದಾಹರಣೆಗೆ ಅಂತ ಆಶ್ರಮ ತಗೊಂಡ್ರು, ನಾಲ್ಕು ದಿವಸ ಪೀಠ ಇನ್ನೊಬ್ಬರಿಗೆ ಕೊಟ್ಬಿಟ್ರು. ಅವರು ಓದಿ ಪುಸ್ತಕವನ್ನು ಬರೆದಿಲ್ಲ, ಪಾಠನೂ ಮಾಡಿಲ್ಲ, ಬಟ್ ಒಂದು ರೋಲ್ ಇದೆ, ಏನದು? ಸಂಪ್ರದಾಯ ನಡೆಸಿದರು ಮುಂದಕ್ಕೆ. ಅವರಿಂದಾಗಿ ಏನಾಯ್ತು, ಸ್ವಚ್ಛವಾಗಿ ನಡ್ಕೊಂಡ್ರು ಪಾಪ, ಇವು ತಾವು ತಗೊಂಡ್ರು, ಇನ್ನು ಯೋಗ್ಯರಿಗೆ ಕೊಟ್ಟರು, ಮುಗಿದೋಯ್ತು. ಅಷ್ಟಕ್ಕೆ ಅವ್ರಿಗೆ ಏನು ಮಹತ್ವ ಬಂತು, ಸಂಪ್ರದಾಯ ಪ್ರವರ್ತಕತ್ವ ಬಂದೋಯ್ತು. ಅದು ಇನ್ನೊಬ್ಬರು ಹೇಳಿದ ಪುಸ್ತಕ ಇವರಿಗೆ ಕೊಟ್ಟರು, ಸಂಪ್ರದಾಯ ಪ್ರವರ್ತಕತ್ವ ಬಂತು. ವೇದವ್ಯಾಸ್ತಿಯವರು ಹಾಗಲ್ಲ, ಎಲ್ಲವನ್ನೂ ಮಾಡಿದವರು. ಯತಶ್ಚ ಅಜಾದಿಭ್ಯ ಶ್ರೋತೃಭ್ಯ ದೇಶಾಮರ್ಥೋ ಮೋಕ್ಷ ತದರ್ಥ ತಸ್ಮೈ ತದರ್ಥತಃ. ಬ್ರಹ್ಮಾದಿಗಳು ಕೇಳಿದರು ಶ್ರೋತೃಗಳಾಗಿ, ಮತ್ತು ಏನಂತ ಪ್ರಾರ್ಥನೆ ಮಾಡಿದ್ರು, ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರ ಮನುತ್ತಮ ಪ್ರಾರ್ಥನೆ ಮಾಡಿದ್ರು. ಎಷ್ಟು ನಾರಾಯಣ ದ್ವಿಷ್ಪಂದಂ ಜ್ಞಾನ ಕೃತೇಗೆ ಪುರ ಸಂಕೀರ್ಣ ಬುದ್ಧಯೋ ದೇವಾ ಬ್ರಹ್ಮರುದ್ರ ಪುರಸ್ಸರಾ ಶರಣ್ಯಂ ಶರಣಂ ಜಗ್ಗು ನಾರಾಯಣಂ ಅನಾಮಯಂ. ಅಷ್ಟೆಲ್ಲ ಇರೋದ್ರಿಂದ ತದಿತಂ ತೇನ ಪಾದರಾಯಣೇನ ಉಪದಿಷ್ಟ ವಿಧಂ ಶಾಸ್ತ್ರಂ ಅಥೋಮಾನಂ ಭವಿತುಮರ್ಹತಿ. ಇಷ್ಟೆಲ್ಲ ಕಂಡೀಷನ್ಸ್ ಇರೋದ್ರಿಂದ ಎಂಥ ಪ್ರಮಾತಿದು, ಅತ್ಯಂತ ಪ್ರಾಮಾಣಿಕವಾದ ಶಾಸ್ತ್ರ ಇದು, ಯುಕ್ತಿ ಇದು. ಮೊದಲನೇ ಕಾರಣ ಒಂದು ಕೊಟ್ಟು, ಎರಡನೇ ಕಾರಣ ಇನ್ನೊಂದು ಕೊಟ್ಟು. ವೇದಾದಿಗಳು ಅಪರವಿದ್ಯೆ, ಪರವಿದ್ಯೆ ಮಾಡೋದು ಬ್ರಹ್ಮಸೂತ್ರ, ಅದಕ್ಕೆ ಇದು ಅತ್ಯಂತ ಶ್ರೇಷ್ಠ ಅಂತ ಆಯಿತು. ಅದು ಬರೆದವರು ವೇದವ್ಯಾಸದೇವರು, ಕೇಳಿದವರು ಬ್ರಹ್ಮಾದಿಗಳು, ಪ್ರಾರ್ಥನೆ ಮೋಕ್ಷಕ್ಕಾಗಿ ಮಾಡಿದರು, ಆಗ ಉಪದೇಶ ಮಾಡಿದರು, ಅದಕ್ಕೆ ಇದು ಶ್ರೇಷ್ಠ. ಇನ್ನೊಂದು ಕಾರಣ ಕೊಟ್ಟು ಅದಾದ ಮೇಲೆ ಹೇತೂನಾಂ ಸಾಕ್ಷಾತ್ ಸಾಧ್ಯ ನಿರ್ದೇಶ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿಷ್ಟು ನಾವು ಸಾಮಾನ್ಯ ಅರ್ಥ ಹೇಳಿಬಿಟ್ಟು ಅದು ವಿಶೇಷವಾದ ನಿರೂಪಣೆ ಮಾಡ್ತಾರೆ. ಅತ್ರ ಗುರು ಗುರುಣಾಂ ಇತ್ಯಾದಿ ಹೇತೂನಾಂ ವಕ್ತೃ ಶ್ರೋತೃ ಪ್ರಸಂಗಾನಾಂ ಆನುಕೂಲ್ಯಾನ್ನೇವ ಸಾಕ್ಷಾತ್ ಸಾಧ್ಯಾನಿ ಮಾನವಿತಿ ತು ಪರಮಸಾಧ್ಯ ನಿರ್ದೇಶ ಇತಿ ಜ್ಞಾತವ್ಯಂ. ಸಿಸ್ಟಮೆಟಿಕ್ಕಾಗಿ ಹೇಗಿದ್ದ ಶಾಸ್ತ್ರವಾಕ್ಯ ಅರ್ಥ ಮಾಡ್ಕೋಬೇಕು ತೋರಿಸ್ತಾರೆ. ಗುರುದ ಏನು ಗೊತ್ತಾಯಿತು ಅಂದರೆ, ಗುರುರ್ಗುರುಣಾಂ ಇತ್ಯಾದಿ ಹೇತೂನಾಂ, ಗುರುರ್ಗುರುಣಾಂ ಒಂದು, ಗುರುಣಾಂ ಶಾಸ್ತ್ರಾಣಾಂ ಪ್ರಭಾವ ಒಂದು, ಅಜಾದಿಭ್ಯ ಒಂದು, ಇವೆಲ್ಲ ಏನಿವು? ವಕ್ತೃ ಶ್ರೋತೃ ಪ್ರಸಂಗಾನಾಂ ಆನುಕೂಲ್ಯಾನ್ನೇವ. ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಇವುಗಳನ್ನು ಸಾಕ್ಷಾತ್ ಸಾಧ್ಯಾನಿ ಮಾನಂಬಿತಿತು ಪರಮ ನಿರಾಧ್ಯ ನಿರ್ದಿಷ್ಟು ಕೂಡ ಪ್ರಮಾಣವಾಗಲಿಕ್ಕೆ ಕಾರಣಗಳು. ಮಾನಂಬಿತು ಪರಮ ಸಾಧ್ಯ ನಿರ್ದೇಶ ಅತಯೇವ ಪ್ರಮಾಣ. ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಇರೋದು ಕಾರಣ. ಪರಮಂ ಮಾನಂ ಎಂಬುದು ಅದರಿಂದಾಗ ಸಿದ್ಧವಾದ ವಿಚಾರ. ಇತಿ ಜ್ಞಾತವ್ಯಂ ಅಂತ ತಿಳಿಯಬೇಕು. ತಥಾ ಹಿ ಅದನ್ನೇನು ಅಂತ ಮತ್ತೆ ಹೇಳ್ತಾರೆ. ವಿವಕ್ಷಿತ ವಕ್ತಾನುಕೂಲ್ಯ ಅಂದ್ರೇನು? ವಕ್ತರು ಅಂದರೆ ಹೇಳೋನು. ಅನುಕೂಲ್ಯ ಅಂದ್ರೇನೋ? ಅನುಕೂಲವಾಗಿರೋದು ಅಂತ ಅರ್ಥ. ಏನು ವಕ್ತಾನುಕೂಲ್ಯ ಅಂದ್ರೆ ಏನು ಹಾಗಂದರೆ, ಅದಕ್ಕೆ ಹೇಳ್ತಾರೆ ವಿವಕ್ಷಿತಾರ್ಥ ತತ್ವಜ್ಞಾನಂ. ಯಾವನು ಹೇಳೋದು ಹೊರಟಿರ್ತಾನೆ ಅಂತ ಏನಿರಬೇಕು? ಹೇಳೋ ವಿಷಯ ಗೊತ್ತಿರಬೇಕು ಫಸ್ಟ್. ಇಲ್ಲದ್ರೆ ಭಕ್ತರು ಆಗೋದೇ ಇಲ್ಲ. ವಿವಕ್ಷಿತಾರ್ಥ ತತ್ವಜ್ಞಾನಂ ಫಸ್ಟ್. ಆಮೇಲೆ ಕರ್ಣಪಾಠ ಒಮ್ಮೆ ಹೇಳೋ ಶಕ್ತಿ ಇರಬೇಕು. ಎಲ್ಲ ವಿಷಯ ಗೊತ್ತಿದೆ, ಹಣ್ಣು ಮುದುಕ ಬಾಯಿ ಹೋಗಿಬಿಟ್ಟಿದೆ, ಏನು ಮಾತಾಡಕ್ಕೆ ಬರೋದಿಲ್ಲ. ಕರ್ಣಪಾಠವನ್ನೇ ಇಲ್ಲ. ಕರ್ಣ ಅಂದರೆ ಇಂದ್ರಿಯಗಳು, ಪಾಠವ ಅಂದರೆ ಸಮರ್ಥವಾದ ಇಂದ್ರಿಯಗಳಿರಬೇಕು. ವಿವಕ್ಷ ಅವೆ ಹೇಳೋ ಇಚ್ಛೆ ಇರಬೇಕು. ಹೇಳ ಹೋಗೋದಿಲ್ಲ ರೀ, ನಿಮಗೆ ಹೇಳೋದಿಲ್ಲ ಅವರು ಓದೋಯ್ತಾನೆ. ಅರ್ಥ ವಿವಕ್ಷ ಅಂತ ಕರೀತಾರೆ. ಮೊದಲನೇದಾಗಿ ತಿಳುವಳಿಕೆ ಬೇಕು, ಎರಡನೇದಾಗಿ ಹೇಳೋ ಶಕ್ತಿ ಬೇಕು, ಮೂರನೇದು ಹೇಳೋ ಇಚ್ಛೆ ಬೇಕು. ಮೂರಿದ್ರೆ ಏನಾಯ್ತು ಅಲ್ಲಿಗೆ? ವಕ್ತಾನುಕೂಲ್ಯ ಅಂತ ಕರೀತಾರೆ. ಮೂರಲ್ಲಿ ಒಂದು ಮಿಸ್ ಆದರೂ ಕೂಡ ಏನಲ್ಲ, ವಕ್ತಾನುಕೂಲ್ಯ ಇಲ್ಲ. ಗೊತ್ತಾಯ್ತು, ವಿಷಯನೇ ಗೊತ್ತಿಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದಾನೆ, ಹೇಳಕ್ಕೆ ತಯಾರಿದ್ದಾನೆ, ವಿಷಯನೇ ಗೊತ್ತಿಲ್ಲ. ಇನ್ನೊ ನಾನು ರೆಡಿ ಅಂತಾನೆ, ರೆಡಿ ಅಂತಾನೆ ಹೇಳಕ್ಕೆ. ಅದೊಂದು ವಿಷಯ ಗೊತ್ತಿಲ್ಲ, ರೆಡಿ ಏನು ಉಪಯೋಗ ಉಪಯೋಗ. ಇನ್ನೊಬ್ಬರು ಫಸ್ಟ್ ಕ್ಲಾಸು ಗೊತ್ತಿದೆ, ಹೇಳಕ್ಕೆ ಬರೋದಿಲ್ಲ, ಕೂಡಲಿಕ್ಕೆ ಬರೋದಿಲ್ಲ ಫಸ್ಟ್. ಅಲ್ಲಿ ಕಥೆ ಮುಗಿದೋಯ್ತು. ಇನ್ನು ಎರಡೂ ಇದ್ದಾರೆ, ನಿಮಗೆ ನಾ ಹೇಳೋದಿಲ್ಲ, ಮುಗಿದೋಯ್ತು. ತಿಳುವಳಿಕೆ ಇದೆ, ಶಕ್ತಿ ಇದೆ, ನಿಮಗೆ ಹೇಳೋ ಇಷ್ಟ ನನಗಿಲ್ಲ. ವೇದವ್ಯಾಸದೇವ್ರನ್ನ ಕೇಳ್ತಾನೆ ಧೃತರಾಷ್ಟ್ರ, ನೀವೆಲ್ಲ ಇಷ್ಟು ಉದ್ದೇಶ ಮಾಡಿದ್ದೀರಿ, ಪಾಠವ್ರ ಕಾರ್ಯಕರ್ಸಿ ತಪ್ಪು ಅಂತ ಹೇಳಿದ್ದೀರಿ, ಎಲ್ಲ ಸರಿ ಹೋಯ್ತು, ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ಸ್ವಲ್ಪ ನೀವೇ ಹೇಳಿ ಅಂತ ಹೇಳ್ತಾ. ವೇದವ್ಯಾಸ ಶಕ್ತಿ ಇದೆಯೋ ಇಲ್ವೋ? ಶಕ್ತಿ ಇದೆ. ಜ್ಞಾನ ಅಂತೂ ಅವರಷ್ಟು ಜ್ಞಾನ ಯಾರಿಗೂ ಇಲ್ಲ. ಅವ್ರು ಹೇಳ್ತಾರೆ, ನಾ ಹೇಳೋದಿಲ್ಲ. ಯಾಕೆ? ನ ಸಂವದೇ ತೈ, ಅವ್ರಿಗೆ ಮಾತೇ ಆಡೋದಿಲ್ಲ ಅಂತ ಹೇಳಿ. ಏನಿಲ್ಲ ಅವ್ರಿಗೀಗ, ಅವ್ರಿಗೆ ಹೇಳೋ ಇಚ್ಛೆ ಇಲ್ಲ. ಸೊ ಮೂರರಲ್ಲಿ ಒಂದು ಮಿಸ್ ಆದರೆ ಏನಾಗೋದಿಲ್ಲ, ವಕ್ತಾನುಕೂಲ್ಯ ಇಲ್ಲ ಅಂತ. ಯಾರೋ ಇರ್ತೀಯ ವಿಷಯ ಕೇಳ್ಕೊಂಬರ್ಲಕ್ಕೆ ಹೋದರು, ಆಚಾರ ಕಣ್ ತಿಳ್ಕೊಂಬರ್ರಿ ಅಂದರು, ಆಚಾರ ಸೂತಕ ಅಂದರು, ಮೂದ ಕತೆ ಅನುಕೂಲನೇ ಇಲ್ಲ. ಹೇಳೋ ಹೀಗೆ ನಡೀತೀರಿ, ಬ್ರಹ್ಮಸೂತ್ರ ಹೇಳೋಕ್ಕಾಗತ್ತಾ, ಹೋಗ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ. ಕತೆ ಮುಗೀತು ಅಂದರೆ ಅದು ಎಲ್ಲ ಅನುಕೂಲಗಳು ಸೇರಿದರೆ ಮಾತ್ರ ವಕ್ತಾನುಕೂಲ್ಯ ಆಯ್ತು. ಈಗ ಶ್ರೋತ್ರಾನುಕೂಲ್ಯ ಅಂದ್ರೇನು? ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಅವರು ಎಷ್ಟು ಯಾವುದೋ ವಿಷಯ ಕೇಳೋಕ್ಕೆ ಹೋದ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ, ಕೇಳಿ ಉಪಯೋಗ ಅದಕ್ಕೆ. ಅದನ್ನ ಅರ್ಥ ಮಾಡಿಕೊಂಡು ವಕ್ತಾನುಕೂಲ್ಯ ನೋಡಬೇಕು. ತತ್ವಜ್ಞಾನ ಯೋಗ್ಯತಾ ವಕ್ತೃಪ್ರೀತಿ ವಿಷಯತಾ ಚೇತಿ ದ್ವಯಂ ಶ್ರೋತು. ಶ್ರೋತ್ರಾನುಕೂಲ್ಯ ಏನಿರಬೇಕು ಅಂದರೆ ತತ್ವಜ್ಞಾನ ಯೋಗ್ಯತಾ, ತಿಳ್ಕೊಳ್ಳೋ ಶಕ್ತಿ ಇರಬೇಕು ಅವರಿಗೆ. ಹೈ ಕ್ಲಾಸ್ ಕಿವುಡ ಅರ್ಧ ಗಂಟೆ ಉಪಯೋಗ ಪಾಪ ಸಂಗೀತ ಆಡಿದ್ದೇ ಆಡಿದ್ದು, ಅವರ ಕುರುಳು ಅವ್ರು ಕಿವುಡರೇ ಎಂದರು ಪಾಪ. ಕಂಠ ಶೋಷಣೇರು ಉಪಯೋಗ ತತ್ವಜ್ಞಾನ ಯೋಗ್ಯತಾ ಬೇಕು. ತತ್ವಜ್ಞಾನ ತಿಳ್ಕೊಳ್ಳೋ ಸಾಮರ್ಥ್ಯ ಅವನಿಗಿರಬೇಕು. ಗೊತ್ತಾಯ್ತಾ? ಸಾಮರ್ಥ್ಯ ಹೇಳಿನ ಉಪಯೋಗ ಅವರಿಗೀಗ. ತತ್ವಜ್ಞಾನ ಯೋಗ್ಯತಾ ಫಸ್ಟು, ವಕ್ತೃ ಪ್ರೀತಿ ವಿಷಯತ, ಆಮೇಲೆ ವಕ್ತೃ ಪ್ರಿಯನಾಗಿರಬೇಕು. ಇಲ್ದೋರು ವಿಷಯ ಗಟ್ಟಿ ವಿಷಯ ಒಳ್ಳೆ ವಿಷಯ ಹೇಳೋದಿಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟೇ. ಕೆಲವು ಸಾಮಾನ್ಯ ಹುಡುಗರು ಬಂದಿರ್ತಾರೆ ದಡ್ಡರು, ಅವ್ರಿಗೆ ಪಾಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಹೇಳೋದಿಲ್ಲ ಅವ್ರಿಗೆ. ಕೆಲವರು ತಮ್ಮ ಕ್ಲಾಸ್ನಲ್ಲಿ ಹೇಳೋದ್ರಾಗ ಬಂದ್ಬಿಡ್ತಾರೆ, ಭಾರಿ ಬುದ್ಧಿವಂತ ಹುಡುಗಿ ಹೇಳ್ತಾರೆ, ನೋಡೋದಿಲ್ಲ ಭಾರಿ ಇಂಪಾರ್ಟೆಂಟ್ ಪಾಠ ಹೇಳ್ತೇನೆ ಕೇಳೋ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತರಿಗೆ ಪ್ರೀತಿ ವಿಷಯರಾಗಬೇಕು. ಎರಡಿಲ್ಲದೆ ಹೋದರೆ ಶ್ರೋತೃ ಶ್ರೋತೃ ಆಗೋದಿಲ್ಲ. ಶ್ರೋತು ಆನುಕೂಲ್ಯಂ, ಅವು ಭಕ್ತರುಗಳಿಗೆ ಮೂರಿರಬೇಕು, ಶ್ರೋತೃಗಳಿಗೆ ಎರಡಿರಬೇಕು. ಶ್ರೋತೃ ಪ್ರಯೋಜನೋದ್ದೇಶ ಪ್ರಸಂಗಸ್ಯ, ಆಮೇಲೆ ಶ್ರೋತೃ ಪ್ರಯೋಜನ ಉದ್ದೇಶ ಇರಬೇಕು. ಹೇಳೋನಿಗೆ ಕೇಳೋನು ಏನಿರಬೇಕು, ಪ್ರಸಂಗ ಭಾಳ ಅನುಕೂಲವಾಗಿರಬೇಕು, ಇದು ಪ್ರಯೋಜನವಾಗಲಿ ಅನ್ನೋ ಭಾವನೆಯಿಂದ ಅವ್ರು ಹೇಳಬೇಕು. ನಾನು ಕೇಳಿ ಉದ್ಧಾರ ಆಗಬೇಕು ಅಂತ ಇದು ಕೇಳಬೇಕು. ಅದು ಕಂಡೀಜುವ ಅಟ್ಮಾಸ್ಫಿಯರ್ ಇರಬೇಕು. ಕಂಡೀಜುವ ಅಟ್ಮಾಸ್ಫಿಯರ್ ಇಲ್ಲದೆ ಹೋದರೆ ಅವಾಗ ಸಾಧ್ಯ ಇಲ್ಲ. ಈ ಮೂರು ಸೇರಿದಾಗ ಏನಾಗುತ್ತೆ, ಅಲ್ಲಿಗೆ ಪ್ರಾಮಾಣ್ಯ ಬರುತ್ತೆ. ತತ್ರ ಗುರುಣಾಂ ಗುರು ರೀತಿ, ಈ ವೇದವ್ಯಾಸ್ತಿಯವರು ಈ ಮೂರು ಅನ್ವಯ ಆಗುತ್ತಿಲ್ಲ ನೋಡಿ ಅಂತ ಹೇಳ್ತಾರೆ. ತತ್ರ ಗುರುಣಾಂ ಗುರು ಅಂತ ಹೇಳಿದ್ರಿಂದ ಅವಿಪ್ರಲಿಪ್ಸ ಅದು ಸೇರಿಸ್ಕೊಂಡ್ಬಿಡು. ಮೂರು ಇದ್ದಾಗ ಏನಾಗಿರ್ಬೇಕಲ್ಲಿ, ಯಾವಾಗ ಅರ್ಥವಿವಕ್ಷ ಬಂತೋ ಅವಾಗ ಏನಿರೋದಿಲ್ಲ ಅಂತ ಅರ್ಥ, ಮೋಸ ಮಾಡೋ ಬುದ್ಧಿ ಇರೋದಿಲ್ಲ ಅಂತ. ಇದು ಕ್ಲಾರಿಟಿ ಬೇಕಾದ್ರೆ ಸೇರಿಸ್ಕೋಬೋದು, ತತ್ವ ಏನಾದ್ರೆ ಹೇಳ್ಬೇಕಾದ್ರೆ ಸೇರಿಸಿ ಹೇಳ್ತಾರೆ, ಕೆಲಸ ಬಿಟ್ಟು ಹೇಳ್ತಾರೆ, ಅವಾಗ ಅಂಡರ್ಸ್ಟುಡ್ ಅಂತ. ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಮೋಸ ಮಾಡಬಾರದು ಅನ್ನೋ ಭಾವನೆ ಇರಬೇಕು. ಬುದ್ಧ ಅವತಾರದಲ್ಲಿ ಏನಿತ್ತು, ಇವರಿಗೆ ಮೋಸ ಮಾಡಬೇಕು ಅಂತಿತ್ತು. ಸೊ ಅರ್ಥವಿವಕ್ಷ ಇದ್ದ ಮೇಲೆ ಮೋಸ ಮಾಡಬೇಕು ಅಂತ ಭಾವನೆ ಇರೋದಿಲ್ಲ ಅಂತ. ಈಗ ಗುರುಣಾಂ ಗುರು ಅಂತ ಪದ ಉಪಯೋಗಿಸಿದ್ದಾರೆ. ಬಾದರಾಯಣಸ್ಯ ವಿವಕ್ಷಿತಾರ್ಥ ತತ್ವಜ್ಞಾನ ಸಾಧನೆ ಹೇತು. ವೇದವ್ಯಾಸ್ತಿ ವಿವಕ್ಷಿತಾರ್ಥ ತತ್ವಜ್ಞಾನ ಇದೆಯೋ ಇಲ್ಲೋ ಅಂತ ಕೇಳಿದರೆ ಪತ್ರಾನುಕೂಲ್ಯ ಯಾರವರು, ಗುರುಣಾಂ ಗುರು ಅಂದಮೇಲೆ ಹೇಗಿರಬೇಕು, ಗುರುಣಾಂ ಗುರು ಅಂದರೆ ತತ್ವಜ್ಞಾನ ಭಾರಿ ಇರಬೇಕು ಅಂತ ಅರ್ಥ. ಆದ್ದರಿಂದ ವಕ್ತಾನುಕೂಲ್ಯ ಬಂತು. ಯೋಹಿ ಆಮೇಲೆ ಯೋಹಿ ಯಸ್ಯ ತತ್ವೋಪದೇಷ್ಟ ಸತತೋ ಅಧಿಕ ತತ್ವಜ್ಞಾನವಾನ್ ಉಪಲಬ್ಧ. ನೀವೇ ಹೇಳ್ತಾರೆ, ಒಬ್ಬ ಗುರುಗಳು ಅಂತಿದ್ದಾರೆ, ಅವರು ಗುರು ಹೇಳೋ ಅನೇಕ ಸಾಮರ್ಥ್ಯ ಇದೆ. ಅವರಿಗೆ ಗುರುಗಳು ಅಂತ ಹೇಳಿದಾಗ ಏನಾಗಿರ್ಬೇಕು, ಅವರು ಅವರಿಗಿಂತ ಜಾಸ್ತಿ ಜ್ಞಾನ ಹೊಂದಿರಬೇಕು. ಇವರು ಗುರುಗಳಾಗೋ ಸಾಧ್ಯತೆ ಇಲ್ಲ. ಗುರುಗಳಾಗಬೇಕಾದ್ರೆ ಗುರುಗಳಿಗೆ ಗುರುಗಳಾಗಬೇಕಾದ್ರೆ ಗುರುಗಳಲ್ಲಿ ಎಷ್ಟು ಜ್ಞಾನ ಇರಬೇಕು ಅವ್ರಿಗಿಂತ ಜಾಸ್ತಿ ಜ್ಞಾನ ಇರಬೇಕು. ಅದನ್ನು ನೀವೇ ಹೇಳ್ತಾರೆ. ಯೋಹಿ ಯಸ್ಯ ತತ್ವೋಪದೇಷ್ಟ, ಯಾವನು ಯಾರಿಗೆ ತತ್ವೋಪದೇಶವನ್ನು ಮಾಡ್ತಾನೋ ಸಹ ಅವನು ತತಃ ಯಾರಿಗೆ ತತ್ವೋಪದೇಶ ಮಾಡ್ತಾನೋ ಅವನಿಗಿಂತ ಅಧಿಕ ತತ್ವಜ್ಞಾನವಾನ್ ಉಪಲಬ್ಧ, ಹೆಚ್ಚು ತತ್ವಜ್ಞಾನಿಯಾಗಿ ಕಾಣ್ತಾನೆ. ಅದರ ಬೇರೆ ದಾರಿ ಇಲ್ಲ, ಆಗಿರಲೇಬೇಕು. ಅಯಂಚ ಸರ್ವಜ್ಞ ಕಲ್ಪಾನಾಂ ಬ್ರಹ್ಮಾದೀನಾಂ ತತ್ವೋಪದೇಷ್ಟ. ವೇದವ್ಯಾಸ್ತಿಯವರು ಯಾರು, ಸರ್ವಜ್ಞ ಕಲ್ಪ ಬ್ರಹ್ಮಾದಿಗಳು ಅಂದರೆ ಭಾರಿ ದೊಡ್ಡವರು, ಅವರಿಗೆ ಉಪದೇಶ ಮಾಡ್ತಾರೆ ಅಂದರೆ ಹೇಗಿರಬೇಕು. ಬ್ರಹ್ಮರುದ್ರಾದಿ ದೇವೇಶು ಇತ್ಯಾದಿ ಆಗಮಾತ್ಅವಗತಃ, ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಸ್ಕಂದಪುರಾಣದ ವಾಕ್ಯದ ಕೊನೆಯ ಮಾತಾದರೆ ಬ್ರಹ್ಮರುದ್ರಾದಿ ದೇವೇಶು ಇತ್ಯಾದಿ ಆಗಮಾದವಗತಃ, ವೇದವ್ಯಾಸ ದೇವರು ಸರ್ವಜ್ಞ ಕಲ್ಪರಾದ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದವರು ಅಂತೇಳಿ ಆಗಮ ಹೇಳ್ತಾರೆ. ಅತಃ ಸರ್ವಜ್ಞೋ ಭವಿತು ಅರ್ಹತಿ, ಅವರಿಗೆ ಒಂದು ವಿಷಯ ಗೊತ್ತಿದ್ರೆ ಆ ವಿಷಯ ಗುರುಗಳಾಗಿಬಿಡ್ತಾರೆ. ಎಲ್ಲ ವಿಷಯ ಗೊತ್ತಿದೆ ವೇದವ್ಯಾಸದೇವರಿಗೆ, ಆದ್ದರಿಂದ ದೊಡ್ಡ ಗುರುಗಳು. ಗುರುಣಾಂ ಶಾಸ್ತ್ರಾಣಾಂ ಗುರುಹು ಪ್ರಭವ ಇತ್ಯನೇನಾಪಿ ತತ್ವಜ್ಞಾನಂ ಕರ್ಣಪಾಠ ವಂಚ ಸಾಧ್ಯತೆ. ಮತ್ತು ಗುರುಗಳ ದೊಡ್ಡ ಶಾಸ್ತ್ರ ಬರೆದವರು ಅಂತ ಹೇಳಿದ ಮೇಲೆ ತತ್ವಜ್ಞಾನ ಇರೋದು ಮತ್ತೆ ಪ್ರೂವ್ ಆಯಿತು. ಜೊತೆಗೆ ಬರಿಬೇಕಾದ್ರೆ ಹೇಳಬೇಕಾದ್ರೆ ಏನೇನು ಕರ್ಣಪಾಠವಿರಬೇಕು, ಉಪದೇಶ ಮಾಡಿದ್ರು ಅಂದಮೇಲೆ ಏನಿರಬೇಕು ಅಂತ ಅರ್ಥ, ಕರ್ಣಪಾಠವಿದೆ ಅಂತ ಅರ್ಥ. ಅವರು ಒಂದು ಗಂಟೆ ಮಾತಾಡಿದರು ಅಂದರೆ ಮೂಕರ ಅಂತ ಯಾರು ಕೇಳ್ತಾರೆ, ಒಂದು ಮಾತಾಡಿದರೆ ಮೂಕನಲ್ಲ, ಗಂಟೆ ಗಂಟೆ ಮಾತಾಡಿದ ಮೇಲೆ ಮೂಕರಲ್ಲ, ಅದೇ ಕರ್ಣಪಾಠ ಇದೆ ಅಂತಾಯ್ತು. ಅಂದರೆ ಶಾಸ್ತ್ರಾಣ ಪ್ರಭವತ್ವ ಇದೆಯಲ್ಲ, ಅದು ಕರ್ಣಪಾಠದ ಸಾಧನೆಯಾಯಿತು. ಯೋಹಿ ಇಂದ್ರಿಯ ಪಟುತ್ವ, ಇಂದ್ರಿಯ ಸಾಮರ್ಥ್ಯ, ಹೇಳಬೇಕಾದ ಇಂದ್ರಿಯಗಳಲ್ಲಿ ಶಕ್ತಿ ಇರುವಿಕೆ ಅಂತ ಅರ್ಥ. ಕೂಡಲಿಕ್ಕೆ ದೇಹದ ಶಕ್ತಿ ಬೇಕು, ಮಾತಾಡಲಿಕ್ಕೆ ಬಾಯಿ ಶಕ್ತಿ ಬೇಕು, ಅದೆಲ್ಲ ಇದ್ದರೆ ಕರ್ಣಪಾಠವಿದೆ ಅಂತ ಅರ್ಥ. ಫಸ್ಟ್ ಕ್ಲಾಸ್ ಸ್ಪೆಷಲಿಸ್ಟ್ ಇದೆ ವರ್ಲ್ಡ್, 99 ವರ್ಷ ಕೈ ಗಡಗಡಗಡಗುತ್ತೆ, ಏನು ಆಪರೇಷನ್ ಮಾಡ್ತಾರೆ ಗೊತ್ತಾಯ್ತಾ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ ಕರ್ಣಪಾಠವೇ ಇಲ್ಲ, ವಿಷಯ ಗೊತ್ತು, ವಿಷಯ ಫಸ್ಟ್ ಕ್ಲಾಸಾಗಿ ಗೊತ್ತು, ಅದರ ಕೈ ಏನು ಮಾಡೋಕ್ಕಾಗದೇ. ಪ್ರಭಾವ ಅಂದರೆ ಉತ್ಪತ್ತಿಕಾರ, ಅಹಂ ಸರ್ವಸ್ಯ ಪ್ರಭವ ಉತ್ಪಾದಕ. ಪ್ರಭಾವ ಅಂದರೆ ಬರೀ ಹೇಳಿದವರು, ನಿರ್ಮಾಣ ಮಾಡಿದವರು ಅಂತ ಅರ್ಥ. ಗುರುಣಾಂ ಶಾಸ್ತ್ರಾಣಾಂ ಗುರುಹು ಪ್ರಭವ ಇತ್ತೇನೆ ಅಪಿ ತತ್ವಜ್ಞಾನ ಕರ್ಣಪಾಠವಂಚ ಸಾಧ್ಯತೆ. ಯೋ ಹಿ ಯಾವದರ್ಥ ಪ್ರತಿಪಾದಕಸ್ಯ ಆಗಮಸ್ಯ ಪ್ರಭವ ಸ ತಾವತ್ ತಾವಂತವರ್ಥಂ ತತ್ವತೋ ಜಾನನ್ನವಗತಃ. ಯಹ ಹಿ ಯಾವರು ಯಾವದರ್ಥ ಪ್ರತಿಪಾದಕಸ್ಯ ಆಗಮಸ್ಯ ಪ್ರಭವ, ಎಷ್ಟರ್ಥ ಹೇಳ್ತಕ್ಕಂಥ ಆಗಮವನ್ನು ಬರೀತಾರೋ ಸ ತಾವಂತವರ್ಥಂ ತತ್ವತೋ ಜಾನನ್ನವಗತಃ, ಅವರು ಅದನ್ನು ಏನು ತಿಳ್ಕೊಂಡಿರಬೇಕು, ತತ್ವ ತಿಳ್ಕೊಂಡೇ ಇರಬೇಕು. ಸ್ವಂತ ಬರೆದ್ರೆ ಕಾಪಿ ಹೊಡೆದ್ರೆ ಅನ್ವಯ ಆಗೋದಿಲ್ಲ. ಸ್ವಂತ ಬರೆದ್ರೆ ಏನಾಗಿರ್ಬೇಕು, ಅವರು ಬರೆದಿದ್ದನ್ನು ತಿಳಿದಿರ್ತಾರೆ ಅಷ್ಟೇ, ತಿಳಿದೇ ಬರೆಯೋ ಚಾನ್ಸ್ ಇಲ್ಲ. ಆದ್ದರಿಂದ ಬರೆದಿದ್ದನ್ನು ತಿಳಿದಿರ್ತಾರೆ ಅಂದಮೇಲೆ ಈ ಶಾಸ್ತ್ರ ಓದಿದ ಮೇಲೆ ಶಾಸ್ತ್ರಜ್ಞರು. ಅಯಂಚ ಶೇಷಾರ್ಥ ಪ್ರತಿಪಾದಕಶ್ಚ ಆಗಮಶ್ಚ ಪ್ರಭವ. ವೇದವ್ಯಾಸ ದೇವರು ಒಂದೆರಡು ಗ್ರಂಥ ಬರೆದವರಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವ ಅಶೇಷಾರ್ಥ ಪ್ರತಿಪಾದಕಶ್ಚ ಆಗಮಶ್ಚ ಪ್ರಭವ. ಅಶೇಷಾರ್ಥ ಪ್ರತಿಪಾದಕ, ಅಶೇಷ ಅಂದರೆ ಎಲ್ಲ, ಎಲ್ಲ ವಿಷಯ ಹೇಳ್ತಕ್ಕಂಥ ಆಗಮ ಬರೆದವರು ಅಂದಮೇಲೆ ಅದು ಹೇಗೆ ಹೇಳ್ತೀರಿ ಅಂದರೆ, ಅನುಕ್ತಂ ಪಂಚಭಿರ್ವೇದೈಹಿ ಒಂದು ವಾಕ್ಯ, ಉತ್ಸನ್ನಾನ್ ಭಗವಾನ್ ವೇದಾನ್ ಇತ್ಯಾದಿ ವಚನ, ಅದು ಎರಡೆರಡು ಬೇರೆ ವಾಕ್ಯಗಳು, ಒಂದೇ ವಾಕ್ಯಗಳಲ್ಲ. ಅನುಕ್ತಂ ಪಂಚಭಿರ್ವೇದೈಹಿ ನವಸ್ತ್ವಸ್ತಿ ಕುತಶ್ಚನ, ಒಂದು ಮಾತು. ಐದು ವೇದಗಳಿಂದ ಹೇಳಲ್ಪಡದೇ ಇರತಕ್ಕಂಥ ವಸ್ತು ಜಗತ್ತಲ್ಲಿ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಐದು ವೇದಗಳಲ್ಲಿ, ಐದು ವೇದ ಅಂದರೆ ನಾಲ್ಕು ಋಗಾದಿಗಳು, ಒಂದು ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ. ಐದನ್ನು ಓದಿದ ಮೇಲೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಅದರಲ್ಲಿ ಹೇಳಿದರೆ ವಿಚಾರ ಎಲ್ಲೆಲ್ಲೂ ಇಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ. ಅದನ್ನು ಹೊರಗಾಗ್ತಾರೆ ವೇದವ್ಯಾಸದೇವರು ಅಂದ ಮೇಲೆ ಎಂಥ ಕರ್ಣಪಾಠವ ಸರ್ವಜ್ಞತೆ ಇರಬೇಕು ಅವರಿಗೆ. ಇನ್ನೊಂದು, ಉತ್ಸನ್ನಾನ್ ಭಗವಾನ್ ವೇದಾನ್ ಏನ ನಂಬೋದಿಲ್ಲ, ಅದೇ ಹೇಳ್ತೇವೆ. ನಂಬೋದೆಲ್ಲ ತಪ್ಪಾಗುತ್ತೆ. ಸೂರ್ಯನ ಸೂರ್ಯ ಅಂತ ನಂಬೋದಿಲ್ಲ ಅಂತ ಹೇಗೋ ಹಾಗೆ, ಸೂರ್ಯನ ಎಲ್ಲಕ್ಕಿಂತ ಹೆಚ್ಚು ಜ್ಯೋತಿ ಇರತಕ್ಕಂಥ ವ್ಯಕ್ತಿ ಅಂತ ಒಪ್ಪಲೇಬೇಕು ನಾವು. ಅದೇ ರೀ ಸೂರ್ಯನ ಕ್ಯಾಂಡಲ್ ಅಂತ ಕರೆದ್ರೆ ತಪ್ಪಾಗುತ್ತೆ. ವ್ಯಾಸಸ್ಥ ಕಚ್ಚದ ಋಷಿಯನ್ನ ಮಾತು ಹೇಗೆ ಅಂದರೆ, ಸೂರ್ಯನ ಸಣ್ಣ ಕ್ಯಾಂಡಲ್ ಅಂತ ಕರೀತೀವಿ, ಜೀರೋ ಕ್ಯಾಂಡಲ್ ಬಲ್ಪ್ ಅಂತ ಕರೆದ್ರೆ ಎಷ್ಟು ತಪ್ಪಾಗುತ್ತೆ? ಆ ತಿಳುವಳಿಕೆ ಇಲ್ಲ ಅವ್ರಿಗೆ, ಅದು ಒಪ್ಪಿಸ್ಬೇಕು ನಾವು. ಒಪ್ಪಿಸೋದಕ್ಕೆ ಏನು ಆಧಾರ? ಶಾಸ್ತ್ರಗಳೇ ಆಧಾರ. ಮುನಿ ನಾಮಪ್ಯಹಂ ವ್ಯಾಸಃ ಭಗವದ್ಗೀತಾ ಆಧಾರ. ಭಾಗವತಲ್ಲಂತೂ ಸಾವಿರ ಸರ್ ತೆಳುತ್ತೆ ಎಲ್ಲ ಪುರಾಣ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ, ಎಲ್ಲ ಪ್ರಮಾಣ ವಾಕ್ಯಗಳು. ಇಷ್ಟೆಲ್ಲ ಇದ್ರೂ ಒಪ್ಪೋದಿಲ್ಲ ಅಂದರೆ ತಿಳುವಳಿಕೆ ಇಲ್ಲ ಅಂತ. ನಾವು ವಾಕ್ಯ ಇಲ್ಲದೆ ಸುಮ್ಮನೆ ನಾವು ಒಪ್ಪಿದ್ರೆ ನಮ್ಮ ತಪ್ಪಾಗೋದು. ಆಧಾರ ಕೊಡದೆ ನಾವು ಒಪ್ಪಿದ್ರೆ ನಮ್ಮ ತಪ್ಪಾಗ್ತೀವಿ. ಆಧಾರ ಕೊಟ್ಟ ಮೇಲೆ ಒಪ್ಪೋದಿಲ್ಲ ಅಂದರೆ ಅವ್ರ ತಪ್ಪಾಯ್ತು. ಅರ್ಥ ಆಯ್ತಾ? ಆಧಾರಗಳಿದೆ, ಮತ್ತೆ ನಾವು ಬರ್ಕೊಂಡ ಆಧಾರಗಳಲ್ಲ, ಎಲ್ಲ ಎಲ್ಲರಿಗೂ ಅವೈಲೇಬಲ್ ಆಧಾರ. ಅರ್ಥ ಆಯ್ತಾ? ಅದನ್ನೇ ಒಪ್ಪದೆ ಹೋದರೆ ತಪ್ಪಾಗುತ್ತೆ. ಅದರಲ್ಲೇ ಇದೆ ಮಹಾಭಾರತ ಬರುತ್ತೆ, ವಾಯುಪುರಾಣ ಬರುತ್ತೆ, ಎಲ್ಲ ಅದೆಲ್ಲ ಇದೆ. ಪುರಾಣ ಮೂಲದಲ್ಲೇ ಸಿಗುತ್ತೆ, ಭಾರತದಲ್ಲೇ ಸಿಗುತ್ತೆ ವಾಕ್ಯ. ಅದನ್ನು ನೋಡೋದಿಲ್ಲ ಅಂದರೆ ತಪ್ಪಾಗುತ್ತೆ. ತಥೋ ಭವಿತವ್ಯಂ ಅನೇನ ಸರ್ವಜ್ಞೇನ, ಆದ್ದರಿಂದ ವೇದವ್ಯಾಸದೇವರು ಸರ್ವಜ್ಞರಾಗಿದ್ದಾರೆ. ತಂದರೆ ಮೊದಲೇನಾಯಿತು, ಜ್ಞಾನ ಇದೆ ಅಂತಾಗಿತ್ತು, ಇದೆಲ್ಲ ನೋಡಿದ ಮೇಲೆ ಸರ್ವಜ್ಞರು ಅಂತ ಆಗಿಬಿಟ್ಟೆ. ತಥೋ ಭವಿತವ್ಯಂ ಅನೇನ ಸರ್ವಜ್ಞೇನ, ಆದ್ದರಿಂದ ಸರ್ವಜ್ಞರಾಗಿರಲೇಬೇಕು ಅಂತ ಪ್ರೂವ್ ಆಯಿತು. ಯಶ್ಚ ಬಹುರಾಗಮಸ್ಯ ಪ್ರಭವ ಸೋ ಅಸತಿ ನಿಮಿತ್ತಾಂತರೆ ವಟುಕರಣೋ ದುಷ್ಟ. ಮುಂದಿನ ಮಾತು, ಯಾರು ಬಹಳಷ್ಟು ಆಗಮಗಳನ್ನು ಬರೆದಿದ್ದಾರೋ ಅವರು ವಟುಕರ್ಣರಾಗಿರಲೇಬೇಕು, ನಿಯಮ. ಸೊ ಅಸತಿ ನಿಮಿತ್ತಾಂತರೆ, ಏನಾದರೂ ಪ್ರಬಲ ಕಂಡೀಷನ್ ಇಲ್ಲದೆ ಹೋದರೆ, ಯಾವ್ದಾರು ಎಕ್ಸೆಪ್ಷನ್ ಇರಬಹುದು, ಒಂದು ವೇದವ್ಯಾಸದಂಥದ್ದು ಯಾವುದೂ ಇಲ್ಲ, ಅದರಿಂದಾಗಿನೇ ಅವರು ಏನಾಗಿದ್ದಾರೆ, ವಟುಕರ್ಣರಾಗಿದ್ದಾರೆ. ಅಯಂಚ ಅಪಾರಸ್ಯ ವೇದಾದೇಹೇ ಪ್ರಭವ ಕಥಂ ಅಪಟುಕರ್ಣೋ ಭವೇದಿತಿ. ನಾಲ್ಕಾರು ಗ್ರಂಥ ಬರೆದಾಗಲೇ ಪಟುಕರ್ಣರು ಅಂತ ಗೊತ್ತಾಗುತ್ತೆ. ಸಕಲ ವೇದಾದಿಗಳನ್ನು ಹೊರಗಾಕಿದವರು ವೇದವ್ಯಾಸ ದೇವರು ಅಂದ ಮೇಲೆ ಇವರು ಪಟುಕರ್ಣರಾಗಿರಲೇಬೇಕು ಅಂತಾಯ್ತು. ಕೇಶವಂ ಪಾದರಾಯಣ ಏನದು ಬಾಯಿಲಂತಾರೆ, ಭಾಳ ಫಾಲೋ ಮಾಡಲ್ಲ ಅದನ್ನು. ಆಮೇಲೆ ಯಾವುದೋ ಮಧ್ಯೆ ಸೇರಿಸ್ಕೊಂಡಿದ್ದಂತೆ, ಮತ್ತೆ ಮಧ್ಯೆ ಸೇರಿಸ್ಕೊಂಡಿದ್ದ ಮೂಲತಃ ಅವ್ರು ಯಾರೋ ಒಪ್ಪೋದಿಲ್ಲ, ಮೂಲಕಾರ ಯಾರೋ ಒಪ್ಪೋದಿಲ್ಲ. ಇದನ್ನಾಗಲ್ಲ ಒತ್ತೇಳಿದ ಮೇಲೆ ಇನ್ಫ್ಲುಯೆನ್ಸ್ ಇಂದ ಬಂದ ಮಾತು ಅಷ್ಟೇ ಹೊರತು ಮೂಲಕಾರರು ಒಪ್ಪಿದ್ದಲ್ಲ. ಅವೇದಿ ಸೊ ಅಸತಿ ಅನ್ಬಿಟ್ಟು ತದುದಿತಂ ಮಾನಂ ಆ ತದುತಂ ಇತಿ ವಚನೇನ ಕಾರ್ಯೇಣ ಭಕ್ತೃವಿವಕ್ಷ ಕಾರಣಭೂತೋಪಪಾದಿತ. ಇನ್ನೊಂದು, ಅವರು ಉದಿತಂ ಅಂತ ಹೇಳಿದ್ರಿಂದ ಆ ಹೇಳೋ ಇಚ್ಛೆ ಇದೆ ಅಂತ ಅರ್ಥ. ವೇದಾದಿಗಳನ್ನು ಹೊರಗೆ ಹಾಕಿದ್ದಾಗಲಿ, ಮಹಾಭಾರತ ಬರೆದಿದ್ದಾಗಲಿ, ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ, ಇವೆಲ್ಲ ಮಾತು ಏನು ಹೇಳ್ತಾ ಇವೆ, ವಿವಕ್ಷ ಇದೇವರಿಗೆ ಅಂತಾಯ್ತು. ಸೊ ವಕ್ತಾನುಕೂಲ್ಯ ಬಂದೋಯ್ತು. ಗುರುಣಾಮಿತಿ ಶ್ರೋತೃಣಾಂ ತತ್ವಜ್ಞಾನ ಯೋಗ್ಯತಾ ಉಪಾದನೆ ಹೇತು. ಇನ್ನು ಗುರುಗಳಿಗೆ ಗುರುಗಳು ಅಂದಮೇಲೆ, ಗುರುಗಳಿಗೆ ಗುರುಗಳು ಅಂದಮೇಲೆ ಗುರುಗಳು ಉಪದೇಶ ಮಾಡೋರು. ಇನ್ನು ಅವರಿಗೆ ಯೋಗ್ಯತೆ ಇದೆಯಲ್ಲ ಅಂತ ಕೇಳಾಗಿಲ್ಲ. ತತ್ವಜ್ಞಾನ ಯೋಗ್ಯತಾ ಅಂಬುದು ಶ್ರೋತ್ರಾನುಕೂಲ್ಯದ ಮೊದಲ ಗುಣ. ಈ ಬ್ರಹ್ಮಾದಿಗಳಿಗೆ ಏನಿದೆ ಅಂತಾಯ್ತು, ತತ್ವಜ್ಞಾನ ಯೋಗ್ಯತಾ ಇದೆ ಅಂತಾಯ್ತು. ಬ್ರಹ್ಮಾದಯೋ ಹಿ ಪರಮೇಶ್ವರ ಪ್ರೇಮ ವಿಷಯ ಸುಪ್ರಸಿದ್ಧ. ಬ್ರಹ್ಮಾದಿಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯರಂತೂ ಸುಪ್ರಸಿದ್ಧವಾದ ವಿಚಾರ. ತದರ್ಥತಃ ಇತಿ ಪ್ರಸಂಗಾನುಕೂಲ್ಯೋಪಪಾದನ, ತದರ್ಥತಃ ಆ ಉದ್ದೇಶ ಇಟ್ಕೊಂಡೇ ಹೇಳಿದ್ರಿಂದ ಪ್ರಸಂಗಾನುಕೂಲ್ಯ ಇದೆ ಅಂತಾಯ್ತು. ಅತ್ರ ಸರ್ವತ್ರ ಅಕಾರಣ ಕಾರ್ಯೋತ್ಪತ್ತಿಯಾದಿ ಪ್ರಸಂಗೋ ವಿವಕ್ಷೆ ಬಾಧಕ ತರ್ಕ ಉನ್ನೇಯ. ಈ ಪ್ರತಿಯೊಂದು ಇದೇನು ಮಾತು ಹೇಳಿದ್ದೇವೆ ಅದು ಅಕಸ್ಮಾತ್ ಒಪ್ಪೋದಿಲ್ಲ ಅಂದರೆ, ಹಾಗಿದ್ರೆ ಅಕಾರಣ ಕಾರ್ಯೋತ್ಪತ್ತಿ ಅಂತ ಆಗಬೇಕು. ವೇದ ಏನು ಉದಾಹರಣೆಗೆ ಹಾಗೆ ಅಂದರೆ, ವೇದ ಹೆಸರು ಎಲ್ಲ ಆಗಮ ಬರೆದವರು ಹೌದು, ಆದರೂ ಸರ್ವಜ್ಞಾನದ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ ಹಾಗಿದ್ರೆ? ಗೊತ್ತಾಯ್ತು, ತುಳಸಿ ಗಿಡ ಹೌದು ಆದರೂ ಪೂಜೆ ಬರುತ್ತೆ ಅಂತ ಒಪ್ಪೋದಿಲ್ಲ ಅಂತೇಳಿ ಏನರ್ಥ? ತುಳಸಿ ಗಿಡ ಅಂತ ಒಪ್ಕೊಂಡ ಮೇಲೆ ಏನಾಯ್ತು ಅಲ್ಲಿಗೆ? ತುಳಸಿ ಇದೆ ಪೂಜೆ ಬರುತ್ತೆ ಅಂತ ಅರ್ಥ. ಅದು ಅದು ಒಪ್ಕೊಳ್ತೀನಿ ಅಂತ ಒಪ್ಪೋದಿಲ್ಲ, ಅಲ್ಲಿ ಬೆಂಕಿ ಇದೆ ಹೌದ್ರಿ, ಅಲ್ಲಿ ಹೊಗೆ ಇದೆ ಹೌದು, ಬೆಂಕಿ ಇದೆ ಅಂತ ಒಪ್ಪೋದಿಲ್ಲ ಅಂದರೆ ಹೊಗೆ ಒಪ್ಪಿದ್ರೆ ಏನು ಒಪ್ಪಬೇಕು? ಬೆಂಕಿ ಒಪ್ಪಲೇಬೇಕು. ಬೆಂಕಿನ ಬಗೆಗೂ ಬೆಂಕಿ ಏನು ಸಂಬಂಧ ಇದೆ? ವ್ಯಾಪ್ತಿ, ವ್ಯಾಪ್ತಿ ಇರೋದ್ರಿಂದ ಅದು ಒಪ್ಪಲೇಬೇಕು. ಸೊ ಎಲ್ಲ ಶಾಸ್ತ್ರ ಬರೆದವರು ಅಂದ ಮೇಲೆ ಸರ್ವಜ್ಞತ್ವಕ್ಕೂ ಅದಕ್ಕೆ ಸಂಬಂಧ ಇದೆ. ಒಂದೆರಡು ಶಾಸ್ತ್ರ ಏನ್ ಹೇಳ್ಬೇಕು ಅದಕ್ಕೆ? ಅದು ಹೇಳದ್ ನಿಂದೋ ದಂಡೋ ಸ್ವಭಾವ ಒತ್ತು ಹೊರಗಾಕ್ಬೇಕು ಅಂತ ಹೇಳ್ತಾರೆ. ಕೋರ್ಟ್ ಏನ್ ಮಾಡತ್ತೆ ಈಗ? ನಿನಗೆ ಶಿಕ್ಷೆ, ನೀವು ದಂಡ ಕೊಡ್ಬೇಕು ಅಂತ ಒಪ್ಪದಿಲ್ಲ ಏನ್ ಮಾಡ್ತಾರೆ? ಶಿಕ್ಷೆ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅಷ್ಟು ಶಿಕ್ಷೆ ಒಪ್ಪದೆ ಹೋದ್ರೆ ಶಿಕ್ಷೆ ಜಾಸ್ತಿ ಆಗುತ್ತೆ ಹೊರತು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥೆ ಇದೆ, ಗೊತ್ತಾನೆ? ಮತ್ತೆ ಎಲ್ಲರೂ ಒಪ್ಪದೆ ಇದ್ದವರು ಶಾಸ್ತ್ರ ಮಾಡೋಕ್ಕೆ ಸರ್ಕಾರಕ್ಕೆ ವ್ಯವಸ್ಥೆ ಇದೆಯೋ ಇಲ್ವೋ? ಕರ್ತಾರೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ? ಯಾರು ಹೇಳ್ಕೊಂಡು ಹೋಗ್ತಾರೆ, ಹೌದಲ್ಲ? ಅಷ್ಟೇ ನಿಂದ್ಯೋ ದಂಡ್ಯೋ ಸಹ ಹೇಳ್ತಾರೆ ಕಥಾರಿಷ್ಟದಲ್ಲಿ. ಯಾರು ಅದನ್ನು ಹೇಳಿದ್ರೆ ಅವ್ನು ಬೈಬೇಕು, ಅಲ್ಲಿಗೂ ತಿಳ್ಕೊಂಡ್ರೆ ಒದಿಬೇಕು ಅಂತ ಹೇಳ್ತಾರೆ. ಇನ್ನೂ ಬಾರ್ದ್ರೆ ನಾಲಿಗೆ ಕತ್ತರಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನ ಸ್ಟೇಜ್ ಅಲ್ಲಿ ಸಾಮಾನ್ಯವಾಗಿ ಸ್ಥಿತಿ ಒಪ್ಕೊಂಡ್ಬಿಡ್ತಾರೆ. ಅತ್ರ ಸರ್ವತ್ರ ಕಾರಣ ಕಾರ್ಯೋತ್ಪತ್ತಿಯಾದಿ ಪ್ರಸಂಗ. ಅಕಾರಣ ಕಾರ್ಯೋತ್ಪತ್ತಿ ಬರುತ್ತೆ ಒಪ್ಪದೆ ಹೋಗ್ಬಿಟ್ರೆ. ಅಲ್ಲಿ ಧೂಮ ಇದಿರ್ತೀರಿ, ಧೂಮ ಹೋಗ್ತೀರಿ, ಬೆಂಕಿ ಒಪ್ಪೋದಿಲ್ಲ ಅಂದರೆ ಹಾಗೆ ಧೂಮಕ್ಕೂ ಬೆಂಕಿ ಏನಿಲ್ಲ ಅಂತಾಯ್ತು? ಬೆಂಕಿಯಿಂದ ಧೂಮ ಬಂದಿದೆ, ಬೆಂಕಿ ಅನ್ನೋದು ಕಾರಣ, ಧೂಮ ಅಂಬೋದು ಕಾರ್ಯ ಅಂತ ಒಪ್ಪಲಿಲ್ಲ ಅಂತ ಆಯ್ತೀವಿ. ಅಕಾರ್ಯ ಕಾರಣೋತ್ಪತ್ತಿ ಬಂತು. ವಿಪಕ್ಷೆ ಬಾಧಕ ತರ್ಕ ಉನ್ನೇಯ. ಬಾಧಕ ತರ್ಕ ಕೊಡ್ತಾಗ ಆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ವಾಪಸ್ ಬರಬೇಕು. ಇದಿಷ್ಟು ಏನು ಸರಣ ಆಚಾರ್ಯರ ಮಾತಿನೊಳಗೆ ಇಷ್ಟೆಲ್ಲ ಅರ್ಥ ಇದೆ. ಇದು ತಿಳಿಸಿದ್ದಕ್ಕೆ ಚಿತ್ರೈ ಉಪದೇಶ ಗಂಭೀರೈ ವಾಕ್ಯೈರ್ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವ. ಗುರುಭಾವ ಅಂತ ಹೇಳಿದ್ರಲ್ಲ, ಇಲ್ಲಿ ಗುರು ಅನ್ನೋ ಶಬ್ದದ ಭಾವ ಹೇಳಿದರು. ಗುರುಭಾವಂ ವ್ಯಂಜಯಂತಿ ಗುರುಣಾಂ ಗುರುರ್ಗುರುಣಾಂ ಪ್ರಭವ ಅಂತ ಹೇಳಬೇಕಾದ್ರೆ ಗುರುಭಾವವನ್ನೇ ಹೊರಗಾಕಿದೆ. ಅದೆಲ್ಲ ತಿಳ್ಕೊಂಡ್ರೆ ಈಗ ಎಷ್ಟು ಸಿಸ್ಟಮೆಟಿಕ್ಕಾಗಿ ಬರೀತಾರೆ, ಕನ್ವಿನ್ಸ್ ಆಗಿ ಬರೀತಾರೆ, ಶಾಂತವಾಗಿ ಬರೀತಾರೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಶಾಸ್ತ್ರದಲ್ಲಿ ಹೇಗೆ ಬರೀಬೇಕು ಹಾಗೆ ಬರೀತಾರೆ. ನನ್ವತ್ರ ಗುರುಗುರುಣಾಮಿತ್ಯಾದೀನಾಂ ಶಾಸ್ತ್ರ ಪ್ರಾಮಾಣ್ಯನ ಯಥಾಶ್ರುತ ಇವ ಸಾಧ್ಯ ಸಾಧನ ಭಾವೋ ವ್ಯಾಖ್ಯಾಯಾತಂ ವ್ಯಾಖ್ಯಾಯತಾಂ ಕಿಂ ಮಧ್ಯೆ ಸಾಧ್ಯಾಂತರ ಅಧ್ಯಾಹಾರ ಕಲ್ಪನೆಯ ಯದ್ಯಪಿ ಯಥಾಶ್ರುತಾನುಮಾ ಯಶಾಂ ವ್ಯಧಿಕರಣತ ತಥಾಪಿ ತದುದಿತಂಬಿತಿ ವಚನಾತ್ ವಿಭಕ್ತಿಯು ಪರಿಣಾಮೇನ ಏಕಾಧಿಕರಣತಾ ಭವಿಷ್ಯತಿ. ಅದು ಪ್ರಶ್ನೆ ಹಾಕ್ಕೊಂಡು ನಾನು ಅತ್ರ ಗುರುಗುರುಣಾಂ ಇತ್ಯಾದೀನಾಂ ಶಾಸ್ತ್ರ ಪ್ರಾಮಾಣ್ಯನ ಯಥಾಶ್ರುತ ಇವ ಸಾಧ್ಯ ಸಾಧನ ಭಾವ ವ್ಯಾಖ್ಯಾಯತಾಂ. ನೀವು ಗುರುಗುರುಣಾಂ ಅಂತ ಹೇಳಿದರು, ಅಲ್ಲಿರೋದೇನು? ಗುರುಗಳಿಗೆ ಗುರುಗಳಾದವರು, ಶಾಸ್ತ್ರವನ್ನು ಬರೆದವರು ಅಂತ ಅಷ್ಟೇ ಅರ್ಥ ಹೇಳಿ. ಹಿಮ್ಮಧ್ಯೆ ಸಾಧ್ಯಾಂತರ ಅಧ್ಯಾಹಾರ ಕಲ್ಪನೆಯ ಅದರಿಂದನೇ ವಕ್ತಾನುಕೂಲ್ಯ ಗೊತ್ತಾಗುತ್ತೆ. ಶ್ರೋತ ಎಲ್ಲ ಯಾಕೆ ಹೇಳ್ತೀರಿ ನೀವೀಗ? ಸುಮ್ಮನೆ ಅಷ್ಟೇ ಅರ್ಥ ಬಿಟ್ಬಿಡಿ ಅಂತ ಕೇಳಿದರೆ, ಯದ್ಯಪಿ ಯಥಾಶ್ರುತ ನಾಮೇಶಾಂ ವ್ಯಧಿಕರಣತ. ಸುಮ್ಮನೆ ಓದಿದರೆ ಅರ್ಥ ಹಾಗಾದ್ರೆ ಅನಿಸೋದಿಲ್ಲ, ಅದು ಕರೆಕ್ಟೇ. ತಥಾಪಿ ತದುಜಿತಂ ಮಿತಿ ವಚನಾತ್ ವಿಭಕ್ತಿ ವಿಪರಿಣಾಮೇನ ಏಕಾಧಿಕರಣತ ಭವಿಷ್ಯ. ಆಚಾರ್ಯರ ಮುಂದೆ ತದುಜಿತಂ ಮಾನಂ ಅಂತ ಹೇಳಿದ್ರಿಂದ ಇಷ್ಟೆಲ್ಲ ಆಚಾರ ಮನಸ್ಸಿನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಹೇಳಿದ್ರೆ ಏನಾಗ್ತಿತ್ತು? ನೀವನ್ನು ಸೇರಿಸಿದ್ದೀರಿ ಅಂತಾಗು. ಅಂಥದ್ದು ಏನಾಗಿಲ್ಲ, ಏನು ಆಚಾರ್ಯ ಹೇಳಬೇಕಾದ ಹೇಳ್ತಾ ಇದ್ದಾರೋ ಅದನ್ನು ಯತಃ ಅಂತ ಕಾರಣ ಕೊಟ್ಟ ಆಚಾರ್ಯರು ಹೇಳಿರೋದ್ರಿಂದ ಇಷ್ಟೆಲ್ಲ ಆಚಾರ ಮನಸ್ಸಿನಲ್ಲಿದೆ. ಏನು ಹೇಳಬೇಕಾದ್ರೆ ಗುರುರ್ಗುರುಣಾಮ್ ಇತ್ಯಾದಿ ಹೇಳಬೇಕಾದ್ರೆ ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯಗಳಿಗೆ ಮಾತುಗಳೆಲ್ಲ ಪೋಷಕವಾಗಿದೆ ಇಟ್ಕೊಂಡೇ ಹೇಳಿದ್ದಾರೆ ಅಂತ ಅರ್ಥ. ಹೇತೂನಾಂ ಅವ್ಯಭಿಚಾರಿತತ್ವ ಅವ್ಯಭಿಚಾರಿತ್ವ ಹೇಳ್ತಾರೆ. ಯದ್ಯಪಿ ಅವ್ಯಭಿಚಾರಿತತ್ವ ಹೇಗೆ? ಯದ್ಯಪಿ ಚೈತೆ ಪ್ರತ್ಯೇಕಂ ಬೌದ್ಧಾಗಮಾದೋ ಮಾನತಾಂ ವ್ಯಭಿಚರಂತಿ ತಥಾಪಿ ಮಿಲಿತಾನಾಂ ಹೇತುತಾ ಅಸ್ತು. ಭಾರತಾದಿ ಅದನ್ನೇ ವರ್ಣನೆ ಮಾಡ್ತಾರೆ, ಬೌದ್ಧಾಗಮ ಇದೆ ಅಂತ ತಿಳ್ಕೊಂಬೋಣ. ಯದ್ಯಪಿ ಚ ಏತೆ ಪ್ರತ್ಯೇಕಂ ಬೌದ್ಧಾಗಮಾದೋ ಮಾನತಾಂ ವ್ಯಭಿಚರಂತಿ. ಏನು ಹಾಗಂದ್ರೆ ಅರ್ಥ ಅಂದರೆ ಬೌದ್ಧಾಗಮ ಇದೆ, ಅಲ್ಲಿ ವಕ್ತಾನುಕೂಲ್ಯ ಇದೆ, ಪ್ರಾಮಾಣ್ಯ ಇಲ್ಲ. ಗೊತ್ತಾಯ್ತಾ? ಬರೀ ವಕ್ತಾನುಕೂಲ್ಯ ಒಂದೇ ತಗೊಂಡ್ಬಿಟ್ರೆ ಅದಕ್ಕೆ ಒಂದೊಂದು ಹೇಳ್ತೇವೆ. ಯದ್ಯ ಪ್ರತ್ಯೇಕಂ ಒಂದೊಂದೇ ಕಾರಣ ಇಟ್ಕೊಂಡ್ರೆ ಪ್ರಮಾಣ ಆಗೋದಿಲ್ಲ. ಮೂರು ಸೇರಿಸಿದಾಗ ಏನಾಗುತ್ತೆ? ಪ್ರಮಾಣ ಆಗುತ್ತೆ, ಅದು ಇಂಪಾರ್ಟೆಂಟ್. ಒಂದೊಂದೇ ಕಾರಣ ಇಟ್ಕೊಂಡಾಗ ಆಗೋದಿಲ್ಲ. ತಥಾಪಿ ಮಿಲಿತಾನಾಂ ಹೇತುತಾ ಅಸ್ತು. ಮಿಲಿತ ಅಂದರೆ ಕಂಬೈನ್ ಟುಗೆದರ್. ವಕ್ತಾನುಕೂಲ್ಯ ಒಂದೇ ಇಟ್ಕೊಂಡ್ರೆ ಬೌದ್ಧಾಗಮ ಇದೆ, ಅದು ಪ್ರಮಾಣ ಅಲ್ಲ. ಗೊತ್ತಾಯ್ತಾ? ಶ್ರೋತ್ರಾನುಕೂಲ್ಯ ಒಂದೇ ಇಟ್ಕೊಂಡ್ರೆ ಕೆಲವು ಎಷ್ಟೋ ಅಚ್ಯುತ ಪ್ರೇಕ್ಷಾಚಾರ್ಯ ಇದ್ದಾರೆ ಪಾಪ, ಗೊತ್ತಾಯ್ತಾ? ಅದು ಹಿಡ್ಕೊಂಡ್ಬಿಟ್ಟಿದ್ದ ಆಚಾರ್ಯ ಇದ್ದಾರೆ, ಒಳ್ಳೆ ಶ್ರೋತೃಗಳು. ಉಪದೇಶ ಮಾಡಿದವರು ಯಾರು? ಮಾಯಾವಾದಿಗಳು. ಆದ್ದರಿಂದ ಶ್ರೋತ್ರಾನುಕೂಲ ಇದ್ರೂ ಕೂಡ ಕೆಲಸ ಆಗಲೇ ಇಲ್ಲ. ಇದು ಪ್ರಸಂಗಾನುಕೂಲ ಇದೆ, ಒಳ್ಳೆ ಪ್ರಸಂಗ. ಗುರುಗಳಿಗೂ ಗೊತ್ತಿಲ್ಲ, ಶಿಷ್ಯರಿಗೂ ಗೊತ್ತಿಲ್ಲ, ಏನಾಯ್ತು ಅಲ್ಲಿಗೆ? ಎರಡು ಮಿಸ್ ಆಯ್ತು. ಸೊ ಒಂದೊಂದಿದ್ರೆ ಕಾರಣ ಆಗೋದಿಲ್ಲ. ಏನಿರಬೇಕೀಗ? ಮೂರು ಇರಬೇಕು, ಅದು ಆವ ಸರಿ ಹೋಗುತ್ತೆ ಅಂತ ಹೇಳಿದ. ಭಾರತಾದಿ ಅಶೇಷ ಸಚ್ಚಾತ್ರ ಪ್ರಭಾವ ಪ್ರಣೀತತ್ವ ಅಂಶಸ್ಯ ಸಪಕ್ಷ ಅಪ್ರವೇಶಿತತ್ವೇನ ಅಸಾಧಾರಣ್ಯಂ ಸ್ಯಾದಿತಿ ಚೇನ್ನ ದೇಶೇವ ಹೇತುವೃತ್ತಿ ಸಂಭವ. ಅಲ್ಲಿಗೆ ನಾಳೆ ದಿವಸ ಅದು ಕಂಡಿದೆ. ಓಂ ನಾರಾಯಣ.